ಸಮಾಜ ವಿಜ್ಞಾನ ವಿಷಯದ ಸಿದ್ಧತೆ ಬಗ್ಗೆ ಮಾಹಿತಿ ನೀಡುತ್ತಾರೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ ಶಾಸ್ತ್ರಿ ಹಾಗೂ ಎನ್ ಸತ್ಯಪ್ರಕಾಶ್ ಅವರು. ಪ್ರಸ್ತುತಿ ಎಸ್ಆರ್ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಎಸ್ಇಆರ್ಟಿ. ಮೊದಲು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರ ನುಡಿ.
ನಮಸ್ಕಾರ. ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮಕ್ಕಳೇ, ನೀವು ಈ ತಿಂಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದೀರಾ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಪರೀಕ್ಷೆನ ಯಾವುದೇ ಭಯ ಇಲ್ಲದೇನೆ ಎದುರಿಸಿ. ಪರೀಕ್ಷೆ ಒಂದು ಹಬ್ಬ, ಪರೀಕ್ಷೆ ಯುದ್ಧ ರಂಗ ಅಲ್ಲ. ಯಾವುದೇ ಭಯ ಪಡಬೇಡಿ. ನಿಮ್ಗೆಲ್ಲ ರೀತಿ ಮಾರ್ಗದರ್ಶನ ಸಿಕ್ಕಿದೆ. ಬರುವ ಪರೀಕ್ಷೆಯಲ್ಲಿ ನೀವು ಧೈರ್ಯದಿಂದ ಎದುರಿಸಿ ಯಶಸ್ವಿಯಿಂದ ಫಲಿತಾಂಶ ಬರಲಿ. ಪರೀಕ್ಷೆ ಕುರಿತು ಏನೋ ವಿಷಯ ಹಂಚಿಕೊಳ್ಬೇಕು ಅಂತಂದ್ರೆ ನೀವು ನನ್ನ ಫೇಸ್ಬುಕ್ ನ ಫಾಲೋ ಮಾಡಿ, ನಿಮ್ಮ ಅನಿಸಿಕೆನ ನನ್ನ ಫೇಸ್ಬುಕ್ ಅಲ್ಲಿ ಹಂಚಿಕೊಳ್ಬಹುದು. ನನ್ನ ಫೇಸ್ಬುಕ್ ಅಕೌಂಟ್ facebook.com/ ನಿಮ್ಮ ಸುರೇಶ್.
ಇದುವರೆಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರ ನುಡಿ ಕೇಳಿದ್ರಿ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
ನಮಸ್ಕಾರ ಸರ್. ನಮಸ್ಕಾರ. ನಿನ್ನೆ ನಾವು ಈಗಾಗಲೇ ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ವಿದ್ಯಾರ್ಥಿಗಳು ಸಿದ್ಧತೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಎರಡನೇ ಭಾಗವಾದಂತಹ ಭೂಗೋಳ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದ್ ಸ್ವಲ್ಪ ಗಮನ ಹರಿಸೋಣ ಸರ್.
ಇದರಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟ 22 ಮಾರ್ಕ್ ಇರುತ್ತೆ. 22 ಮಾರ್ಕ್ ಸುಮಾರು 9 ಪ್ರಶ್ನೆಗಳು ಇರುತ್ತೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 7 ಮಾರ್ಕ್ ಇರುತ್ತೆ, 4 ಪ್ರಶ್ನೆಗಳಿರುತ್ತೆ. ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂತೆ 7 ಮಾರ್ಕ್ ಇರುತ್ತೆ, ಅದರಲ್ಲೂ ಕೂಡ 4 ಪ್ರಶ್ನೆ ಇರುತ್ತೆ.
ಮೊದಲನೇ ಭಾಗದಲ್ಲಿ ನಿನ್ನೆ ನಾವು 19 ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸಿದ್ವಿ. ಈಗ ಎರಡನೇ ಭಾಗವಾದಂತಹದ್ದರಲ್ಲಿ ಭೂಗೋಳದಲ್ಲಿ ಒಟ್ಟು 12 ಪಾಠಗಳಿವೆ, 12 ಅಧ್ಯಾಯಗಳು. ಅರ್ಥಶಾಸ್ತ್ರದಲ್ಲಿ 4 ಅಧ್ಯಾಯ ಇದೆ, ವ್ಯವಹಾರ ಅಧ್ಯಯನದಲ್ಲಿ 4 ಇದೆ. ಅಲ್ಲಿಗೆ 4×8+12 20 ಪಾಠಗಳಿಗೆ ವಿದ್ಯಾರ್ಥಿ ಸಿದ್ಧತೆ ಮಾಡಿಕೊಳ್ಳುತ್ತದೆ.
ನಿನ್ನೆ 44 ಆಗಿತ್ತು, ಇವತ್ತು 36.
ಸೊ ಈಗ 36 ಅಂಕಗಳಿಗೆ ಅವನು 20 ಅಧ್ಯಾಯಗಳನ್ನು ಅಭ್ಯಾಸ ಮಾಡಬೇಕು.
ಜಾಗ್ರಫಿ ಅಂತ ತಗೊಂಡಾಗ, ಉದಾಹರಣೆಗೆ ಭೂಗೋಳ ಅಂತ ತಗೊಂಡಾಗ, ಅಲ್ಲಿ 12 ಪಾಠಗಳು ಇದ್ರೂ ಕೂಡ ನಮ್ಮ ಪೇಜ್ ವೈಸ್ ನೋಡ್ತಾ ಹೋಯ್ತು ಅಂದ್ರೆ ಮ್ಯಾಪ್ಗಳು ನೋಡ್ತಾ ಹೋಯ್ತು. ಸುಮಾರು 32 ಮ್ಯಾಪೇ ಇದೆ. ಅಂದ್ರೆ ನಾವು ಮೊದಲು ವಿದ್ಯಾರ್ಥಿ ಹೇಳಬೇಕಾದ್ರು ಮ್ಯಾಪ್ ಅನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. 5 ಮಾರ್ಕ್
ಅಂದ್ರೆ ಈಗ 5 ಅಂಕದ ಪ್ರಶ್ನೆ ಮ್ಯಾಪ್. ಮ್ಯಾಪ್ ಭೂಗೋಳದಿಂದಾನೇ ಬರುತ್ತಾ ಇತಿಹಾಸದಿಂದ?
ಇತಿಹಾಸ ಸಾಮಾನ್ಯವಾಗಿ ಇದುವರೆಗೆ ನಾವು ನೋಡಿರೋ ಪ್ರಕಾರ ಕೊಟ್ಟಿಲ್ಲ.
ನಾವು ಭೂಗೋಳದಿಂದಾನೇ 5 ಅಂಕದ ಮ್ಯಾಪ್ಗೆ ಸಂಬಂಧಪಟ್ಟಂತಹ ನಕ್ಷೆ
ಇರುವುದರಿಂದ ಇತಿಹಾಸದಿಂದ ಬರಕ್ ಸಾಧ್ಯ ಇಲ್ಲ.
ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರತಕ್ಕಂತಹದ್ದು ಅಥವಾ ಒಂದು ಅಂತಂದಾಗ
5 ಮಾರ್ಕ್ ಒಂದು ಪ್ರಶ್ನೆ.
ಮ್ಯಾಪ್ ಕ್ವೆಶ್ಚನ್ ವಿಲ್ ಆಲ್ವೇಸ್ ಬಿ ಫ್ರಮ್ ಜಾಗ್ರಫಿ ಪಾರ್ಟ್. ಸೊ ಇಲ್ಲಿ ಜಾಗ್ರಫಿ ಪಾರ್ಟ್ ನಲ್ಲಿ ಮ್ಯಾಪ್ ಅಂತಂದಾಗ ಯಾವ ಪಾಠದಿಂದ ಮ್ಯಾಪ್ ಅನ್ನ ಕೇಳೋದಿಕ್ಕೆ ಅವಕಾಶ?
ಇಲ್ಲಿ ನಾವು ತಗೊಂಡಾಗ ಎಲ್ಲಾ ಪಾಠದಲ್ಲೂ ಮ್ಯಾಪ್ ಇದೆ, ಅದೊಂದು ಗಮನ ಇರಲಿ. ಆದರೆ ಕೆಲವು ಕಡೆ ಏನಾಗಿದೆ, ಈಗ ಉದಾಹರಣೆಗೆ ವ್ಯವಸಾಯ ಅಂತ ತಗೊಂಡಾಗ ಅದ ಕ್ರಾಪ್ಸ್ ಬರುತ್ತೆ ನೋಡಿ, ಬೆಳೆಗಳು. ಬೆಳೆಗಳಿಗೆಲ್ಲ ಸಣ್ಣ ಪಟ್ಟಂತ ಸಣ್ಣ ಸಣ್ಣ ಮ್ಯಾಪ್ ಕೊಟ್ಟಿದ್ದಾರೆ. ಅದೊಂದನ್ನ ನಾವು ಸೈಡ್ ಇಟ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಅದು ಕ್ಲಾರಿಟಿ ಇಲ್ಲದೆ ಇರುತ್ತೆ. ಒಂದು ಎಲ್ಲೆಲ್ಲಿ ಕ್ಲಾರಿಟಿ ಇರುತ್ತೆ ಮ್ಯಾಪ್ಗಳಲ್ಲಿ ಪ್ಲೇಸಸ್ ಕೊಟ್ಟಿರ್ತಾರಲ್ವಾ, ಈಗ ಉದಾಹರಣೆಗೆ ಮೊದಲನೇ ಪಟ್ಟದಲ್ಲಿ ಕೆಲವಿದೆ, ಎರಡನೇ ಪಟ್ಟದಲ್ಲಿ ಕೆಲವಿದೆ, ಹಾಗೆ ಆರನೇ ಪಟ್ಟದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿರ್ತಕ್ಕಂತ ಪ್ಲೇಸಸ್, ನದಿ ಆಗ್ಬಹುದು, ಅಣೆಕಟ್ಟೆ ಆಗ್ಬಹುದು.
ಸೊ ಈಗ ಮ್ಯಾಪ್ ಅನ್ನು ಅವನೇ ಬರೀಬೇಕಾ ಅಥವಾ
ಅವನೇ ಬರೀಬೇಕು?
ಅಂದ್ರೆ ಭಾರತದ ನಕ್ಷೆನ, ಕರ್ನಾಟಕದ ನಕ್ಷೆನ?
ಭಾರತದ ನಕ್ಷೆಯನ್ನ ಬರೀಬೇಕು.
ಸೊ ಪ್ರಪಂಚದ ನಕ್ಷೆ ಏನಾದ್ರೂ
ಅವಕಾಶ ಇದೆಯಾ?
ಇಲ್ಲ. ಸೊ ಭಾರತದ ನಕ್ಷೆಯನ್ನ ಅವನು ಬರೆಯೋದ ಅಭ್ಯಾಸ ಮಾಡ್ಬೇಕು
ಚೆನ್ನಾಗಿ.
ಸೊ ಇವಾಗ ಭಾರತದ ನಕ್ಷೆನ ಚೆನ್ನಾಗಿ ಬರೆಯೋದ ಅಭ್ಯಾಸ ಮಾಡ್ಕೊಂಡ್ರೆ
ಅವನಿಗೆ,
ಇಫ್ ಹಿ ಪ್ರಿಪೇರ್ಸ್ ಟು ಡ್ರಾ ದ ಮ್ಯಾಪ್ ಆಫ್ ಇಂಡಿಯಾ, ಔಟ್ಲೈನ್ ಮ್ಯಾಪ್ ತಾನೇ,
ಔಟ್ಲೈನ್ ಮ್ಯಾಪ್.
ಸೊ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ, ದೆನ್ ಹಿ ವಿಲ್ ಬಿ ಏಬಲ್ ಟು ಗೆಟ್ ಒನ್ ಮಾರ್ಕ್. ಒಂದು ಅಂಕ ಆ ಇದರಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಆಯ್ತು. 4 ಗುರುತಿಸೋದಕ್ಕೆ, 4 ಪ್ರದೇಶ ಆಗ್ಬಹುದು ಅಥವಾ 4 ವಿಷಯ,
ಯಾವ್ದಾದ್ರು ಬೆಟ್ಟ ಆಗ್ಬಹುದು, ಸೆಂಟರ್ ಆಗ್ಬಹುದು.
ಸೊ ಸಾಮಾನ್ಯವಾಗಿ ಇಲ್ಲಿ ಗುರುತಿಸೋದಕ್ಕೆ ಕೇಳ್ತಕ್ಕಂತಹದ್ದು ಅಂತಂದಾಗ ಮೊದಲನೇ ಪಾಠದಲ್ಲಿ ಕೇಳೋದಕ್ಕೆ ಅವಕಾಶ ಇದೆಯಾ ಅಥವಾ ಎರಡನೇ ಪಾಠ? ಈಗ ಈ ಪ್ರಶ್ನೆನೂ ಕೂಡ ಕೇಳುವಾಗ ಆ ಪಾಠದಲ್ಲಿ ಸುಮ್ಮನೆ ಏನಾದ್ರೂ ಹೆಸರಿಗೆ ಹೆಸರನ್ನ ಕೊಟ್ಟಿದ್ರ ಹೆಸರನ್ನ ಗುರುತಿಸೋದಕ್ಕೆ ಹೇಳೋದಿಕ್ಕೆ ಅವಕಾಶ ಇದೆಯಾ?
ಅವಕಾಶ ಇದೆ.
ನನಗೆ ಹಿಂದಿನ ಒಂದು ಇದರಲ್ಲಿ ಹೇಳಿದ್ದು ಒಂದು ಜ್ಞಾಪಕ. ಪ್ರಶ್ನೆ ಕೇಳಬೇಕಾದ್ರೆ ಸಾಮಾನ್ಯವಾಗಿ ಪಾಠದಲ್ಲಿ ಅದರ ಬಗ್ಗೆ ವಿವರಣೆ ಇರಬೇಕು, ಮತ್ತೆ ಆ ಪಾಠದಲ್ಲಿ ನಕ್ಷೆನೂ ಕೂಡ ಕೊಟ್ಟಿರಬೇಕು, ನಕ್ಷೆನಲ್ಲಿ ಅದನ್ನ ಗುರುತಿಸಿರಬೇಕು ಅಂತ. ಸೊ ಹಾಗಿರುವಂತದ್ದನ್ನ ಮಾತ್ರ ಕೇಳೋದಿಕ್ಕೆ ಅವಕಾಶ ಇದೆ ಅಂತ ಆಯ್ತು.
ಹೌದು
ಅಲ್ವಾ?
ಅದರಲ್ಲಿ ಮೊದಲನೇ ಪಾಠ ಅಂತ ನೀವು ಕೇಳಿದ್ರು ಉದಾಹರಣೆಗೆ.
ಸೊ
ಈಗ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಆಗಬಹುದು.
ಸೊ ದೇ ಮೇ ಜಸ್ಟ್ ಆಸ್ಕ್ ಲ್ಯಾಟಿಟ್ಯೂಡ್ ಅಂಡ್ ಲಾಂಜಿಟ್ಯೂಡ್ಸ್, ಈವನ್ ಸಮ್ ಫಿಸಿಕಲ್ ಫೀಚರ್ಸ್ ಏರಿಯಾಸ್ ಆಲ್ಸೋ ಕ್ಯಾನ್ ಬಿ ಆಸ್ಕ್ಡ್. ಸೊ ಅಂದ್ರೆ ಭೌಗೋಳಿಕ ಲಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದಾಗ ಎರಡನೇ ಪಾಠದಿಂದ ಕೆಲವೊಂದು ಪ್ರದೇಶಗಳನ್ನ ಕೇಳೋದಿಕ್ಕೆ
ಸೀಸನ್,
ಅದು ಮೂರನೇ ಪಾಠ ಸೀಸನ್ ಗೆ. ಸೀಸನ್ ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವುದು ನಕ್ಷೆ ಕೇಳೇ ಇಲ್ಲ ಸರ್. ಪಾಠದಲ್ಲಿ
ಪಾಠದಲ್ಲಿ ಒಳಗಡೆ ಎರಡು ಮೊದಲು ಒಂದು ಎರಡು ಪಾಠದಲ್ಲಿ ನಮಗೆ
ನಕ್ಷೆ
ಡಿವಿಷನ್.
ಒಂದನೇ ಪಾಠದಿಂದ ಅಂತಂದಾಗ ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ ಅಂತಂದ್ರೆ ಸಾಮಾನ್ಯವಾಗಿ 82.5 ಡಿಗ್ರಿ ಸೆಂಟ್ರಲ್ ಮೆರಿಡಿಯನ್ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ನಮ್ಮ ಒಂದು ಭಾರತದ ಎಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಟೆರಿಟರಿ ಬಾರ್ಡರ್ ಗೆ ಸಂಬಂಧಪಟ್ಟಂತ ಲ್ಯಾಟಿಟ್ಯೂಡ್ಸ್ ಲಾಂಜಿಟ್ಯೂಡ್ಸ್ ಆಗಿರಬಹುದು.
ಮೇಜರ್ ಲ್ಯಾಟಿಟ್ಯೂಡ್ಸ್
ಲಾಂಜಿಟ್ಯೂಡ್. ಹಾಗೇನೇ ಎರಡನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕ ಅಂಶಗಳು ಫಿಸಿಕಲ್ ಡಿವಿಷನ್ಸ್ ಅನ್ನ ಕೇಳೋದಿಕ್ಕೆ ಅವಕಾಶ ಇದೆ. ಮೂರನೇ ಪಾಠದಲ್ಲಿ ನಾವು ನಕ್ಷೆ
ನೋಡ್ತಾ ಹೋಗ್ತಾ ಇತ್ತು. ಸೊ ಕೆಲವು ನದಿಗಳ ವಿಷಯ ಬಂದಾಗ ನದಿಗಳನ್ನು ನೀವು ಬೇರೆ ಪಾಠದಲ್ಲೂ ನಾವು ನೋಡಬಹುದು, ಇಲ್ಲೂ ಕೊಟ್ಟಿರಬಹುದು. ಎರಡನೇ ಪಾಠದಲ್ಲಿ ಕೂಡ ನಮಗೆ ಕೋಸ್ಟಲ್ ಲೈನ್ ಈ ತರದೆಲ್ಲ ಬಂದಾಗ ನದಿಗಳು ಬಂದಿದೆ. ಆದರೆ ಅಲ್ಲಿ ನಾವು ಪ್ರಾಜೆಕ್ಟ್
ರಿಸೋರ್ಸಸ್
ಅದರಲ್ಲಿ ನಮಗೆ ಜಾಸ್ತಿ ಲಾಂಗೆಸ್ಟ್ ಪ್ರಾಜೆಕ್ಟ್ ಅಂತ ಆಗ್ಬಹುದು. ಹೈಯೆಸ್ಟ್ ಪ್ರಾಜೆಕ್ಟ್
ಹೌದು. ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೈಯೆಸ್ಟ್ ಗ್ರಾವಿಟಿ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್
ಡೀಪೆಸ್ಟ್ ಪ್ರಾಜೆಕ್ಟ್ ಅಂತ ಕೇಳಬಹುದು. ವಿಶಾಖಪಟ್ಟಣ ಸಂಬಂಧಪಟ್ಟಂತೆ ನಾವು ಪೋರ್ಟ್ಸ್ ಕೂಡ ಅಲ್ಲೇ ತಗೋತೀವಿ. ಎರಡನೇ ಪೋರ್ಟ್ಸ್ ಬರುತ್ತೆ. ಇದು ಟ್ರಾನ್ಸ್ಪೋರ್ಟ್
ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅನ್ನೋದು
ಬರುತ್ತದೆ.
ಓಕೆ. ಸೊ ಅಲ್ಲೂ ಕೂಡ ನಿಮಗೆ ಪ್ರಮುಖವಾದಂತಹ ಬಂದರುಗಳನ್ನ ಕೇಳೋದಕ್ಕೆ ಅವಕಾಶ ಇದೆ. ಸೊ ಬಂದರುಗಳು ಅಂತಂದಾಗ ಏಳು ಪ್ರಮುಖವಾದಂತಹ ಬಂದರುಗಳು ಪೂರ್ವ ಇದರಲ್ಲಿ ಕರಾವಳಿನಲ್ಲಿ, ಆರು ಪಶ್ಚಿಮ ಕರಾವಳಿನಲ್ಲಿ ನಾವು ಗಮನಿಸ್ಕೋಬಹುದು.
ವಿದ್ಯಾರ್ಥಿ ಏನ್ ಮಾಡಬಹುದು ಅಂದ್ರೆ ಸಾಮಾನ್ಯ ನಾವು ಸೂಪರ್ಲೇಟಿವ್ಸ್ ಅಂತ ಹೇಳ್ಬಿಡ್ತೀವಿ. ಇವಾಗ
ಈಗ
ದಿ ಹೈಯೆಸ್ಟ್ ದ ಲಾಂಗೆಸ್ಟ್ ದ ಲಾರ್ಜೆಸ್ಟ್ ಈ ತರದ ಎಲ್ಲೆಲ್ಲಿ ಬಂದಿರುತ್ತೆ, ಇದನ್ನ ಓದುವಾಗ ಅವನೇನಾದ್ರು ಪೆನ್ಸಿಲ್ ಅಂಡರ್ಲೈನ್ ಮಾಡ್ಕೊಂಡ್ರೆ ಇದು ಬಹಳ ಹೆಲ್ಪ್ ಒಂದ್ ಮಾರ್ಕ್ಗೂ ಹೆಲ್ಪ್ ಆಗತ್ತೆ.
ಓಕೆ ಓಕೆ. ಸೊ ಇದರ ಜೊತೆಗೆ ಪೋರ್ಟ್ಗಳು ಸಾಮಾನ್ಯವಾಗಿ ಮ್ಯಾಪ್ ಅಲ್ಲಿ ಕೇಳ್ತಕ್ಕಂತಹದ್ದು ಅಕ್ಷಾಂಶ ರೇಖಾಂಶ ಪೋರ್ಟ್ಗಳು ಮತ್ತೆ ಏರ್ಪೋರ್ಟ್ಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಂಬಂಧಪಟ್ಟ ಹಾಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಆಗ್ಬಹುದು. ಮಿನರಲ್ ರಿಸೋರ್ಸಸ್ ನಲ್ಲಿ ಕೆಲವೊಂದು ಪ್ರಮುಖವಾದಂತಹ ಮಿನರಲ್ ಡೆಪಾಸಿಟ್ಸ್ ಇರುವಂತಹ ಪ್ರದೇಶಗಳನ್ನು ಕೇಳೋ ಅವಕಾಶ ಇದೆ ಅನ್ಸುತ್ತೆ.
ಡೆಕ್ಕನ್ ಪ್ಲಾಟು ಅಂತ ಒಂದನ್ನು ಇಟ್ಕೊಂಡ್ರೆ ಅವರು ಪೆನಿನ್ಸುಲರ್ ಪ್ಲಾಟ್ ಆಫ್ ಇಂಡಿಯಾ ಅಂತ ಒಂದು ಇಟ್ಕೊಂಡ್ರೆ ಮಿನರಲ್ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಟ್ ಗಳು ಬಂದ್ಬಿಡುತ್ತೆ. ಅಕಸ್ಮಾತ್ ಆಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಥದ್ದು ಸೆಂಟರ್ ಅಂತ ಕೇಳಿದ್ರೆ ಅಲ್ಲಿ ನಾವು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಮ್ಯಾಪ್ ಅಲ್ಲಿ ನನಗೆ ಗುರುತಿಸಿಲ್ಲ. ಅದರಲ್ಲಿ ಚಾನ್ಸ್ ನನ್ನ ಪ್ರಕಾರ ಕಡಿಮೆ ನನಗನ್ಸುತ್ತೆ.
ನನಗೆ ಒಂದು ಏನಪ್ಪಾ ಅಂತಂದ್ರೆ ನಾವು ಓದೋ ಕಾಲದಲ್ಲಿ ನನಗೆ ನಮ್ಮೇಶ್ವರ್ ಹೇಳಿದ್ದೊಂದು ಇದು ಭಾರತದ ಒಂದು ನಕ್ಷೆನಲ್ಲಿ ಸಾಮಾನ್ಯವಾಗಿ ಮಿನರಲ್ ಡೆಪಾಸಿಟ್ಸ್ ಎಲ್ಲೆಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತಂದ್ರೆ ಐ ಲವ್ ಯು ಇಂಡಿಯಾ ಅನ್ನೋದೊಂದು ಒಂದು ಜ್ಞಾಪಕ ಇಟ್ಕೊಂಡ್ರಪ್ಪ ಐ ಎಲ್ ಯು ಅಂತ ಅನ್ಬಿಟ್ಟು ಮಾರ್ಕ್ ಮಾಡಿ ತೋರಿಸಿದ್ರು. ಐ ಅಂದ್ರೆ ಮಧ್ಯಪ್ರದೇಶ ಮತ್ತು ಒರಿಸ್ಸಾ ಪ್ರದೇಶಗಳನ್ನ ಗಮನಿಸಿದಾಗ ಆ ಸೆಂಟರ್ ಭಾಗ ಐ ಅನ್ನೋದು, ಎಲ್ ಅಂತಂದ್ರೆ ಪಶ್ಚಿಮ ಕರಾವಳಿ ಮತ್ತು ಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲಿಂದ ಯು ಅಂತಂದಾಗ ಯು ಬೆಲ್ಟ್ ಹಾರ್ಶಿವ್ ಬೆಲ್ಟ್ ಏರಿಯಾ ಅನ್ನೋದು ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಈ ಪ್ರದೇಶ ಅಲ್ಲ. ಇಲ್ಲಿ ಅತಿ ಹೆಚ್ಚಿನ ಖನಿಜ ಸಂಪನ್ಮೂಲ ಭಾರತದ್ದು ಈ ಪ್ರದೇಶಗಳಲ್ಲೇ ಇರೋದು ಅನ್ನೋದನ್ನು ಗುರುತಿಟ್ಕೊಂಡ್ಬಿಟ್ರೆ ಸೊ ಅಲ್ಲಿಗೆ ಇವಿಷ್ಟನ್ನ ವಿದ್ಯಾರ್ಥಿ ನೋಡಿಕೊಂಡ್ರೆ ಐದಂಕದ್ದು ಸಿದ್ಧತೆ ಆಗೋದು ಅಂತ ಅಂದಾಗ
ಅದು ಬಹಳ ಮುಖ್ಯವಾದದ್ದು.
ಇನ್ನು ನಾಲ್ಕನೇ ಪ್ರಶ್ನೆ, ಭೂಗೋಳದಿಂದ ಅಥವಾ ಅರ್ಥಶಾಸ್ತ್ರದಿಂದನೋ ವ್ಯವಹಾರ ಅಧ್ಯಯನದಿಂದನೋ
ಖಂಡಿತವಾಗ್ಲೂ ಜಿಯೋಗ್ರಫಿ
ಅಲ್ಲಿಗೆ ಭೂಗೋಳದಿಂದಾನೇ ಒಂದು ನಾಲ್ಕಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಹಾಗೇನೇ ಮೂರಂಕದ್ದು ಕೂಡ ಭೂಗೋಳದಿಂದ ಎರಡಿರುತ್ತೆ ಅಂತ ಕೇಳ್ಬಿಟ್ಟು.
ಹೌದು.
ಇನ್ನು ಅರ್ಥಶಾಸ್ತ್ರದಿಂದ ಮೂರಂಕದ್ದು ಒಂದಿದೆ.
ಹೌದು.
ವ್ಯವಹಾರ ಅಧ್ಯಯನದಿಂದನೂ ಮೂರಂಕದ್ದು ಒಂದಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ.
ಹೌದು.
ಸೊ ಅಲ್ಲಿಗೆ ಇದಿಷ್ಟನ್ನ ನಾವು ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾಲ್ಕಂಕದ್ದು ಭೂಗೋಳದಲ್ಲಿ ನೀವೀಗ ನಿನ್ನೆ ಹೇಳಿದ ಹಾಗೆ 8-10 ಅಂಶಗಳಿಂದ ಕೂಡಿರುವಂತಹ ಒಂದು ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳು ನಾವು ನೋಡ್ಕೊಂಡ್ರೆ ಉತ್ತರದಲ್ಲಿ
ಹೌದು
ಅದನ್ನ ನಾವು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರಬಹುದು ಅಂತ ಅನ್ಕೋಬಹುದು.
ಕೆಲವು ಪಾಠಗಳನ್ನ ನಾವು ನೋಡ್ಕೊಂಡಾಗ ಪಾಠಗಳಲ್ಲಿ ಬರಬಹುದಾದ ಪ್ರಶ್ನೆಗಳು
ಅವಕಾಶ ಇದೆ ಅಂತ ಗಮನಿಸಿದ್ರೆ ಸೊ 11ನೇ ಪಾಠದಲ್ಲಿ ಇದು ಅವಕಾಶ ಇದೆ ಅಂತ ನ್ಯಾಚುರಲ್ ಡಿಸೈನ್
ಅವಕಾಶ ಇರೋ ಜೊತೆಗೆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಇದನ್ನು ಓದೋದು ಸುಲಭ. ಇವರು 3 ವಿಷಯ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಂದಾಗ ಅರ್ಥ ಬೇಕಾಗ್ಬೋದು, ಭೂಕಂಪ ಆಗ್ಬೋದು ಅಥವಾ ಲ್ಯಾಂಡ್ ಸ್ಲೈಡ್ ಅಂತ ಆಗ್ಬೋದು. ಆಮೇಲಿಂದ ಭೂ ಕುಸಿತ ಅಲ್ಲೊಂದು ಇದೆಯಲ್ಲ, ಯಾವ್ದು ನಾವೇನ್ ಮಾಡ್ತೀವಿ ಕಾಸಸ್ ಅಂತ ತಗೋ.
ಅರ್ಥಕ್ವೇಕ್, ಸೈಕ್ಲೋನ್ಸ್, ಲ್ಯಾಂಡ್ ಸ್ಲೈಡ್, ಫ್ಲೆಕ್ಸ್, ಈ ನಾಲ್ಕನ್ನ ನೋಡ್ಕೊಂಡು
ಕಾರಣಗಳು, ಪರಿಣಾಮಗಳು ಮತ್ತು ಪ್ರಕಾಶ ಬೇಸ್ ಇದೆಯಲ್ಲ, ಈ ಪ್ರಕಾಶ ಬೇಸ್ ಅಂತ ತಗೊಂಡಾಗ ಕಾಮನ್ ಆಗಿ ಬರ್ಬಿಡಿ ಸುಮಾರು.
ಸೊ ಕಾಮನ್ ಆಗಿ ಏನೇನಿದೆ ಅಂತ ತಗೊಂಡು ಆ 11ನೇ ಪಾಠಕ್ಕೆ ಸಿದ್ಧತೆ ಮಾಡ್ಕೊಂಡು ನಾಲ್ಕು ಅಂಕ ಅಥವಾ 3 ಅಂಕ
ಸಿದ್ಧತೆ
ಆಗ್ತದೆ. ಸೊ ಅದು ಬಿಟ್ರೆ 10ನೇ ಪಾಠದಲ್ಲೂ ಅವಕಾಶ ಇದೆಯಾ
ಇದೆ.
ಇಂಡಸ್ಟ್ರೀಸ್ ನಲ್ಲೂ ಕೂಡ ಎರಡು ಪ್ರಮುಖವಾದಂತಹ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದೆ.
ನನ್ನ ಪ್ರಕಾರ ಮೂರು ಬೇಕಾದ್ರೂ ಮಾಡಬಹುದು. ಅಲ್ಲಿ ಯಾವುದು ಅಂದ್ರೆ ಒಂದು ಇಂಡಸ್ಟ್ರಿಯಲ್ ರೀಜನ್ಸ್ ಒಂದಿದೆ ಅಥವಾ ಲೋಕಲ್
ಪ್ರದೇಶಗಳು,
ಲೋಕಲೈಸೇಷನ್ ಆಫ್ ಇಂಡಿಯಾ, ಸ್ಥಳೀಕರಣ ಅಂತ ಹೇಳ್ತಾರೆ. ಅದೊಂದಿದೆ
ಲೋಕಲೈಸೇಷನ್
ಎಂಟು ಫ್ಯಾಕ್ಟರ್ ಎರಡನೇ ಕೊಟ್ಟಿದ್ದಾರೆ ನೋಡಿ, ಹಾಗಾಗಿ ಮಕ್ಕಳಿಗೆ ಬಹಳ ಸುಲಭ ಆಗತ್ತೆ. ಜೊತೆಗೆ ಇಂಡಸ್ಟ್ರಿ ಇದೆ, ಐರನ್ ಅಂಡ್ ಸ್ಟೀಲ್,
ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ,
ಅದೇ ನಮಗೆ ಎರಡು ಪ್ರಶ್ನೆ ಆಗತಕ್ಕಂಥಷ್ಟು ಪಾಯಿಂಟ್ ಇದೆ.
ಸೊ ಈ ಮೂರನ್ನ ನೋಡ್ಕೊಂಡ್ರೆ ಇಲ್ಲೂ ಕೂಡ
ಕಾನ್ಫಿಡೆನ್ಸ್ ಜಾಸ್ತಿ
ಸಿದ್ಧತೆ
ಆಗಬಹುದು.
ಇನ್ನು 9ನೇ ಪಾಠದಲ್ಲಿ ಅಂತಂದಾಗ
ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂತ ಬಂದಾಗ ಕಮ್ಯುನಿಕೇಶನ್ ಪಾಯಿಂಟ್ಸ್ ಗಳು ಜಾಸ್ತಿ ಇದೆ.
ಟ್ರಾನ್ಸ್ಪೋರ್ಟ್ನಲ್ಲೂ
ಇದೆ, ಅದರಲ್ಲೂ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ
ಅಂತಂದಾಗ ರಸ್ತೆ ಸಾರಿಗೆ ಮತ್ತು ರೈಲ್ವೆ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ಅದರ
ಜಾಸ್ತಿ ಕೊಟ್ಟಿರೋದು ಇಂಡಿಯನ್ ರೋಡ್ವೇಸ್ ಗೆ. ರೋಡ್ವೇಸ್ ಅಲ್ಲಿ ಇದೆ, ಜೊತೆಗೆ ಅದರಲ್ಲಿ ನ್ಯಾಷನಲ್ ಹೈವೇಸ್ ಆಗ್ಬಹುದು, ಸ್ಟೇಟ್ ಹೈವೇಸ್ ಆಗ್ಬಹುದು, ಡಿಸ್ಟ್ರಿಕ್ಟ್ ರೋಡ್ಸ್ ಇವೆಲ್ಲ ಇರೋದ್ರಿಂದ ಸ್ವಲ್ಪ ಅವನಿಗೆ ಪಾಯಿಂಟ್ಸ್ ಚೆನ್ನಾಗಿ ಬರುತ್ತೆ. ಜೊತೆ ಕಮ್ಯುನಿಕೇಶನ್ ಅಂತ ತಗೊಂಡಾಗ PNT ನಾವು ತಗೋಬೇಕಿದೆ, ಪೋಸ್ಟ್ ಅಂಡ್ ಟೆಲಿಗ್ರಾಫ್, ಅದರ ಸರ್ವಿಸಸ್ ಏನು, ಈ ತರದ್ದು ಚೆನ್ನಾಗಿತ್ತು.
ಸಾಮಾನ್ಯವಾಗಿ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ದ ಸರ್ವಿಸಸ್ ರೆಂಡರ್ಡ್ ಬೈ ಪೊಲೀಸ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್,
ಅದಕ್ಕೆ ನಾವು 3 ಮಾರ್ಕ್ ಪ್ರಶ್ನೆ ಬೇಕಾದ್ರೂ ಕೇಳ್ಕೋಬಹುದು, ಅಲ್ಲಿ 6 ಪಾಯಿಂಟ್ ಈಸಿಯಾಗಿ ಸಿಗುತ್ತೆ ಅವನಿಗೆ.
ಅಥವಾ ರಸ್ತೆ ಸಾರಿಗೆ ಮತ್ತು ರೈಲ್ವೆ ಸಾರಿಗೆ ಪ್ರಾಮುಖ್ಯತೆಗಳನ್ನ ಎರಡು ಒಟ್ಟಾಗಿ ಕೇಳೋ ಅವಕಾಶನು ಇದು ಮಾಡೋ
ತಲೆ ಹಾಕೋ ಹಾಗೆ ಮಾಡಬಹುದು.
10ನೇ ಪಾಠದಲ್ಲಿ ನಮ್ಗೇನಾದ್ರೂ ಅದಕ್ಕೆ ಅವಕಾಶ,
10ನೇ ಪಾಠದಲ್ಲಿ ಮಿನರಲ್ಸ್ ಅಂತ ಹೇಳಿದ್ವಿ, ಅದರಲ್ಲಿ
ಏನು 4 ಅಂಕ ಅಥವಾ 3 ಅಂಕದ ಪ್ರಶ್ನೆ ಕೇಳೋದಕ್ಕೆ ಅವಕಾಶ
ಕಡಿಮೆ.
ಸಾಮಾನ್ಯವಾಗಿ 2 ಅಂಕ ಅಥವಾ 1 ಅಂಕದ್ದು
ಅದರಲ್ಲೂ 1 ಅಂಕದ್ದು ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕ ಪ್ರಶ್ನೆಗಳಿಗೆ ಜಾಸ್ತಿ ಬರುತ್ತೆ.
ಇನ್ನು 7ನೇ ಪಾಠ ಅಂತಂದಾಗ ಸರ್, ನಾನು ಇಲ್ಲಿ ಹಿಂದಿಂದ ಬರ್ತಾ
ಇದ್ದೆ,
7ನೇ ಪಾಠದ್ದು ಅಂತಂದಾಗ 7ನೇ ಪಾಠದಲ್ಲಿ ನಮ್ಗೇನಾದ್ರೂ ಅವಕಾಶ ಇದೆಯಾ?
ಅಯ್ಯೋ, ತುಂಬಾ ಅವಕಾಶ ಇದೆ. ಇಂಡಿಯನ್ ಲ್ಯಾಂಡ್ ರಿಸೋರ್ಸಸ್ ಅಲ್ಲಿ ಜಾಸ್ತಿ ಅವಕಾಶ ಇದೆ.
ಲ್ಯಾಂಡ್ ಯೂಸ್ ಪ್ಯಾಟರ್ನ್, ಭೂ ಬಳಕೆಯ ಒಂದು ಪದ್ಧತಿ ಬಳಕೆಯಲ್ಲಿರುವಂತಹ
ಒಂದು 7-8 ಪಾಯಿಂಟ್ ಒಟ್ಟಿಗೆ ನಾವು ಕೊಟ್ಟಿದ್ದೀವಿ ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಬುಕ್ ಬರುತ್ತೆ. ಹಾಗಾಗಿ
10-12 ಪಾಯಿಂಟ್ಗಳು ಅಲ್ಲೇ ಸಿಗ್ತವೆ.
ಇಲ್ಲಿ ಇನ್ನೂ ಒಂದಾಗಬಹುದು, ಈ ಬೆಳೆಗಳ ಬಗ್ಗೆನೇ ಕೇಳಬಹುದು,
ವ್ಯವಸಾಯ ಪದ್ಧತಿನೂ ಕೂಡ ಕೇಳೋದಕ್ಕೆ.
ಜೊತೆಗೆ ವಿವಿಧ ವ್ಯವಸಾಯ ಪದ್ಧತಿಗಳಿದೆ, ಈ ಬೆಳೆಗಳು ಅಂತ ಬಂದಾಗ ಅದ್ರಲ್ಲಿ ಏನೇನು ರಿಕ್ವೈರ್ಮೆಂಟ್ ಬೇಕಾಗತ್ತೆ,
ಕಬ್ಬನ್ನ
ಏನು ಸಾಯಿಲ್, ಯಾವ ತರ ಸಾಯಿಲ್ ಬೇಕು ಅಥವಾ ಮಳೆ ಎಷ್ಟು ಬೇಕಾಗತ್ತೆ,
ಕಬ್ಬಿನ ಬೆಳೆಗೆ ಬೇಕಾಗುವಂತಹ ಭೌಗೋಳಿಕ ಅಂಶ ಅಂತ ಹೇಳಬಹುದು, ಅಥವಾ ಭತ್ತದ ಬೆಳೆಗೆ ಬೇಕಾಗುವಂತಹ ಭೌಗೋಳಿಕ,
ಯಾವ್ದಾದ್ರು 2 ಕೇಳಿದ್ರೆ 3 ಮಾರ್ಕ್ ಪ್ರಶ್ನೆ
ಆಗುತ್ತೆ. 6ನೇ ಪಾಠ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ
6ನೇ ಪಾಠದಲ್ಲಿ ಅಂತ ಬಂದಾಗ ಇಂಡಿಯನ್ ವಾಟರ್ ರಿಸೋರ್ಸಸ್ ಅಲ್ಲಿ ಸಾಮಾನ್ಯ ನಾವು ಈಗ ಇದುವರೆಗೂ
ಮ್ಯಾಪ್ ಅಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ
ರಿವರ್ ಕೇಳ್ಬಹುದು, ಪ್ರಾಜೆಕ್ಟ್ ಕೇಳ್ಬಹುದು. ಅದರಲ್ಲಿ ಮೊದಲು ಒಂದು
ಪ್ರಾಸ್ಟೇಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಮತ್ತೆ ಅದನ್ನ ಕೇಳೋದು
ಆಗುತ್ತೆ. ಅದೇ ತರಹ ಕ್ಯಾನಲ್ಸ್ ಆಗ್ಬಹುದು ಅಥವಾ ಟ್ಯಾಂಕ್ಸ್ ಆಗ್ಬಹುದು
ಅಥವಾ ವೆಲ್ ಇರಿಗೇಷನ್ ಸಿಸ್ಟಮ್,
ಇರಿಗೇಷನ್ ಸಿಸ್ಟಮ್ ಅಂತ ಕೇಳಿದ್ರೆ ಸಾಮಾನ್ಯ 2 ಮಾರ್ಕ್ಗೆ ಸ್ವಲ್ಪ
ಸಾಮಾನ್ಯವಾಗಿ
ಪ್ರಶ್ನೆ ಜಾಸ್ತಿ.
ಇನ್ನು 5ನೇ ಪಾಠದಲ್ಲಿ ಅಂತಂದಾಗ
5ನೇ ಪಾಠ ಅಂತ ಬಂದಾಗ ಜಾಸ್ತಿ ಇದೆ. ಇಂಡಿಯನ್ ಫಾರೆಸ್ಟ್ ಅಲ್ಲಿ ಬರೀ
ವಿಧ ವಿಧವಾದಂತಹ ಒಂದು ಅರಣ್ಯ ಪದ್ಧತಿ ಇದರಲ್ಲಿ ಒಂದು ವಿಧವಾದಂತಹ ಅರಣ್ಯಕ್ಕೂ ಮತ್ತೊಂದು ಅರಣ್ಯ ವಿಧಾನಕ್ಕೂ ವ್ಯತ್ಯಾಸ ಕೇಳೋದಿಕ್ಕೆ. ಸೊ ದ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಟ್ವೀನ್
ಈಕ್ವೆಟೋರಿಯಲ್ ಆರ್ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಾನೋ
ಡೆಸಿಡಿಯಸ್ ಫಾರೆಸ್ಟ್ ಅಂತಾನೋ ಮಾಡಬೇಕು. ಅವನೇನ್ ಮಾಡಬೇಕು, ಎಷ್ಟು ಮಳೆ ಬರಬೇಕು ಅಲ್ಲಿಗೆ, ಇಲ್ಲೆಷ್ಟು ಅಲ್ಲೆಷ್ಟು, ಈ ತರದ ತಗೊಂಡು ಯಾವ ತರ ಬೆಳೆ ಬೆಳಿದ್ದೆ, ಯಾವ ತರ ಮರಗಳು, ಈ ತರದ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಓದ್ಕೊಳ್ಳೋ ಹಾಗೆ ಹೇಳಬೇಕು.
ಅಂದ್ರೆ ಎಲ್ಲಾ ವಿಧವಾದಂತಹ ಒಂದು ಕಾಡುಗಳನ್ನ ಪಟ್ಟಿ ಮಾಡಿಕೊಂಡು ಆ ಕಾಡುಗಳ ಒಂದು ಪ್ರಮುಖವಾದಂತಹ ಅಂಶಗಳನ್ನ ಅವರು ಗುರುತು ಹಾಕೊಂಡ್ರೆ ಒಂದೊಂದು ಕಾಡು ವಿಧದ ಕಾಡುಗಳಿಗೆ ಎರಡೆರಡು ಅಂಶ ಸಿಗುತ್ತೆ.
ರಕ್ಷಣೆ ಮಾಡೋದು ಹೇಗೆ, ಇದ್ರ ಬಗ್ಗೆ
ಅದ್ರ ಬಗ್ಗೆ ಕೇಳಬಹುದು. ಸಾಮಾನ್ಯವಾಗಿ ಇಲ್ಲೆಲ್ಲ ಎರಡು ಅಂಕದ್ದೇ ಪ್ರಶ್ನೆಗಳಾಗುತ್ತೆ, ಯಾಕಂದ್ರೆ
ಅಲ್ಲಿ ಕಾಡಿನ ಸಂರಕ್ಷಣೆ ಒಂದ್ ಕಡೆ ಆಯ್ತು ಅಂದ್ರೆ ಕಾಡಿನ ಡಿಸ್ಟ್ರಕ್ಷನ್ ಒಂದ್ ಕಡೆ ಇದೆ, ಅದೆರಡು ಇದೆ. ಹಾಗಾಗಿ ಎರಡಕ್ಕೂ ಅವರು ಮಿಕ್ಸ್ ಮಾಡಕ್ಕೆ ಮೂರು ನಾಲ್ಕು ಪ್ರಶ್ನೆ ಆಗ್ಬಹುದು.
ಸೊ ಇನ್ನು ನಾಲ್ಕನೇ ಪಾಠಕ್ಕೆ ಅಂತ
ಇಂಡಿಯನ್ ಸಾಯಿಲ್ಸ್,
ಇಂಡಿಯನ್ ಸಾಯಿಲ್ಸ್
ಭಾರತದ ಮಣ್ಣು. ಇದು ಬಹಳ ನನ್ನ ಪ್ರಕಾರ ಬಹಳ ಮುಖ್ಯವಾದ ಪಾಠ ಆಗ್ತದೆ ಅನ್ಸುತ್ತೆ. ಯಾಕೆಂದ್ರೆ ಈಗಿನ ಪದ್ಧತಿಗೆ ಹೊಂದ್ಕೊಳ್ಳೋ ಹಾಗೆ ಎಲ್ಲ ರೀತಿಯ ಮಣ್ಣುಗಳು ಕೊಟ್ಟಿದ್ದಾರೆ. ಆ ಮಣ್ಣುಗಳ ಜೊತೆಗೆ ಅದರ ಸಂರಕ್ಷಣೆ ಹ್ಯಾಂಗ್ ಮಾಡಬೇಕು,
ಆ ಪಾಠದಲ್ಲಿ ಕಡೇ ಪ್ಯಾರಾಗ್ರಾಫ್
ಬಹಳ ಚೆನ್ನಾಗಿ
ಹತ್ತು ಅಂಶಗಳಿಂದ ಕೂಡಿರುವಂತಹ ಒಂದು ಮಣ್ಣಿನ ಸಂರಕ್ಷಣಾ ಪದ್ಧತಿಗಳನ್ನ ಅಥವಾ ಅನುಸರಿಸತಕ್ಕಂತಹ ವಿಧಾನಗಳನ್ನ ಕೊಟ್ಟಿದ್ದಾರೆ.
ಅದಕ್ಕೆ ಈಕ್ವಲ್ ಆಗಿ ಮಣ್ಣಿನ ಸವಕಳಿಗೆ ಕಾರಣ ಕೊಟ್ಟಿದ್ದಾರೆ.
ಎಫೆಕ್ಟ್ ಇದು ಕಾಸಸ್ ಫಾರ್ ದ ಸಾಯಿಲ್
ಎರೋಷನ್ ಓದಿ ಅದನ್ನ ಕನ್ಸಿಡರೇಷನ್ ಮಾಡೋದಕ್ಕೆ ಎರಡಕ್ಕೂ ಬಹಳಷ್ಟು ಸಿಮಿಲಾರಿಟಿ ಇದೆ.
ಮತ್ತೆ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ ಕೂಡ ಕೇಳೋದಕ್ಕೆ ಅವಕಾಶ ಇದೆ ಅಲ್ವಾ?
ಅದಕ್ಕೆ ಯಾರು ಜಾಯಿನ್ ಮಾಡಿ ಕೇಳತಕ್ಕಂಥದ್ದು ಜಾಸ್ತಿ ಆಗುತ್ತೆ.
ಸೊ ಅಲ್ಲಿ ಇಲ್ಲೂ ಕೂಡ ಮೂರ ಅಂಕದ ಪ್ರಶ್ನೆ
ಕೇಳೋದಕ್ಕೆ ಮೂರಂಕ ಗಿರಣಿ ಆದ್ರೆ ಎರಡು ಅಂಕಕ್ಕೆ ಅನುಕೂಲ.
ಇನ್ನು ಮೂರನೇ ಪಾಠ ಅಂತಂದಾಗ ನಮ್ಮ ಒಂದು ವಾಯುಗುಣಕ್ಕೆ, ಇದು ಸಾಮಾನ್ಯವಾಗಿ ಎರಡು ಅಂಕದ ಪ್ರಶ್ನೆಗಳು ಅಥವಾ ಒಂದಂಕದ ಪ್ರಶ್ನೆಗಳು
ವಿಧ ರೀತಿಯ ಕಾಫಿ ಬ್ಲಾಸಮ್ಸ್, ಇದು ನಮ್ಮ ಒನ್ ಮಾರ್ಕ್ ಪ್ರಶ್ನೆಗಾಗ್ಬಹುದು.
ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಗೆ, ಅದಕ್ಕೆ
ಎಲ್ಲ ವಿಧಿಗಳು ಯಾರ ಯಾವ ರಾಜ್ಯದಲ್ಲಿ ಏನೇನು ತರ ಕೇಳ್ತಾರೆ ಅಂತ ಏನ್ ಮಾಡ್ಬೇಕು ಕೇಳೋ ಚಾನ್ಸಸ್ ಉಂಟು. ಅಥವಾ ಹೈಯೆಸ್ಟ್ ಟೆಂಪರೇಚರ್ ಅಂಡ್ ಹೈಯೆಸ್ಟ್ ರೈನ್ಫಾಲ್ ಇದೆ ಇಲ್ಲೆಲ್ಲ,
ಅತಿ ಹೆಚ್ಚು ಮಳೆ ಬೀಳುತ್ತೆ,
200 ಡಿಗ್ರಿಗಳಿದೆ ಅಂತ ಈ ತರ ನೋಡ್ಕೊಂಡ್ರೆ ಇವ್ರು ಒಂದ್ ಮಾರ್ಕ್ ಇದು ಅನುಕೂಲ ಆಗತಕ್ಕಂಥ.
ಇನ್ನು ಎರಡನೇ ಪಾಠದಿಂದ ಅಂತಂದಾಗ ನಮಗೆ
ಎರಡು ಮತ್ತು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಭಾರತದ ಮೇಲ್ಮೇ ಲಕ್ಷಣ ನೋಡ್ಕೋಬೇಕು. ಅಲ್ಲಿ ನಮಗೆ ಡಿಫರೆನ್ಸ್ ಕೂಡ ಕೇಳಿರ್ತಕ್ಕಂಥ ಚಾನ್ಸ್ ಉಂಟು. ಪಶ್ಚಿಮ ಘಟ್ಟ ಪೂರ್ವ ಘಟ್ಟಿಗೆ ವ್ಯತ್ಯಾಸ ಆಗ್ಬಹುದು,
ಕರಾವಳಿಗಾಗಿ
ಈಗ ಕೋಸ್ಟಲ್ ಲೈನ್ ಯಾತಕ್ಕೆ ಈ ಪಾಠ ಇದೆ, ಈ ಪಾಠ ಅಂತ ಕೋಸ್ಟಲ್ ಲೈನ್ ಇದೆಯಲ್ವಾ, ಅದು ಆಗ್ಬಹುದು.
ಆದ್ರಿಂದ ಇನ್ನು ಭೂಗೋಳದಲ್ಲಿ ಇದಿಷ್ಟು
22 ಅಂಕಗಳು
ಕವರ್ ಆಗುತ್ತೆ. ಇನ್ನು ಅರ್ಥಶಾಸ್ತ್ರಕ್ಕೆ ಬಂದಾಗ
ನಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲ,
ಇಲ್ಲ ಮೂರು ಅಂಕದ ಒಂದಿರುತ್ತೆ, ಎರಡು ಅಂಕದ ಒಂದಿರುತ್ತೆ.
ಹೌದು,
ಒಂದು ಮಲ್ಟಿಪಲ್ ಚಾಯ್ಸ್,
ಒಂದು ಒಂದ್ ಮಾರ್ಕ್ ಕ್ವಶನ್, ಒಟ್ಟು ನಾಲ್ಕು ಕ್ವಶನ್ಸ್ ಇರುತ್ತೆ.
ಸೊ ಈ ನಾಲ್ಕು ಪ್ರಶ್ನೆಗಳು ನಾಲ್ಕು ಪಾಠದಿಂದ ಅಂತಂದಾಗ ಸಾಮಾನ್ಯವಾಗಿ ಮೂರಂಕದ್ದನ್ನು ಎಲ್ಲಿ ಗಮನಿಸಬಹುದು?
ಸಾಮಾನ್ಯವಾಗಿ ಮೂರು ಮತ್ತು ನಾಲ್ಕನೇ ಪಾಠ ಸ್ವಲ್ಪ ಚೆನ್ನಾಗಿದೆ, ಪಾಯಿಂಟ್ಸ್ ಗಳು ಜಾಸ್ತಿ ಇದೆ
ಸಾಮಾನ್ಯವಾಗಿ. ಸೊ ಅಂದ್ರೆ ಮೂರನೇ ಪಾಠ ಅಂತಂದಾಗ ನಾವಿಲ್ಲಿ ಗಮನಿಸತಕ್ಕಂತಹದ್ದು ಹಣ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹದ್ದು ಮನಿ ಅಂಡ್
ಕ್ರೆಡಿಟ್,
ನಾಲ್ಕನೇದು ಪಬ್ಲಿಕ್ ಫೈನಾನ್ಸ್ ಮತ್ತೆ ಬಜೆಟ್. ಇನ್ನು ಮನಿ ಅಂಡ್ ಕ್ರೆಡಿಟ್ ಅಂತಂದಾಗ ಹಣದ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ
ಹೇಳ್ಬೋದು, ಜೊತೆಗೆ ಫಂಕ್ಷನ್ಸ್ ಆಫ್ ಮನಿ,
ಫಂಕ್ಷನ್ಸ್ ಆಫ್ ಮನಿನೂ ಕೂಡ ಹೇಳ್ಬೋದು. ಹಾಗೇನೆ ಫಂಕ್ಷನ್ಸ್ ಆಫ್ RBI ಕೂಡ ಹೇಳೋದಕ್ಕಿದೆ.
RBI
ಸಾಮಾನ್ಯವಾಗಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಫಂಕ್ಷನ್ಸ್ ಆಫ್ RBI ಕೇಳಿರುತ್ತೆ. ದೆನ್ ಅದರ ಜೊತೆಗೆ ಗಮನಿಸಿದ್ದು ಅಂತಂದಾಗ ಇದರಲ್ಲಿ ಪಾಠದಲ್ಲಿ ಫಂಕ್ಷನ್ಸ್ ಆಫ್ RBI ಅನ್ನೋದು ಪ್ಯಾರಾಗ್ರಾಫ್ನ ಮೇಲ್ಭಾಗದ ಪ್ಯಾರಾಗ್ರಾಫ್ನಲ್ಲಿ ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್ ಅಂತ ನೋಡಿದೆ. ಈಗ ಅದನ್ನ ನೋಡಿಕೊಂಡ್ರೆ ವ್ಯವಹಾರ ಅಧ್ಯಯನದಲ್ಲಿ ಮೊದಲನೇ ಪಾಠಕ್ಕೂ ಒಂದು ಸಿದ್ಧತೆ ಮಾಡಿಕೊಂಡಾಗ ಆಗುತ್ತಲ್ವಾ?
ಬ್ಯಾಂಕ್ ಟ್ರಾನ್ಸಾಕ್ಷನ್,
ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಂತಂದಾಗ
ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಪ್ರಶ್ನೆಗಳು, ಏನ್ ತೊಂದರೆ ಇಲ್ಲ, ಅದಕ್ಕೂ ಅನುಕೂಲ ಆಗುತ್ತೆ,
ಎರಡಕ್ಕೂ
ಆಟೋಮ್ಯಾಟಿಕ್ ಇರೋದೇ ಎರಡಕ್ಕೂ ಅನುಕೂಲ ಆಗುತ್ತೆ.
ಓಕೆ, ಸೊ ಅಲ್ಲಿಗೆ ಈ ಇದರಲ್ಲೂ ಕೂಡ ಮೂರನೇ ಪಾಠದ್ದು ಅವಕಾಶ ಅದಾಗಾಯಿತು.
ಹೌದು,
ಇನ್ನು ನಾಲ್ಕನೇ ಪಾಠ ಅಂತಂದಾಗ ಪಬ್ಲಿಕ್ ಫೈನಾನ್ಸ್,
ಪಬ್ಲಿಕ್ ಫೈನಾನ್ಸ್ ಬಜೆಟ್ ಪಬ್ಲಿಕ್ ಫೈನಾನ್ಸ್ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಣಕಾಸುಗಳ ಪ್ರಾಮುಖ್ಯತೆಯನ್ನು ಆಗಬಹುದು. ಮೊದಲನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ, ಅದನ್ನ ನಾವು ಗಮನ ಇಟ್ಕೋಬೇಕಾಗುತ್ತೆ.
ಅಥವಾ ಗೋಲ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್
ಖಂಡಿತ ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ.
ರೆವಿನ್ಯೂ ರೆಸಿಪ್ಟ್ಸ್ ಅಥವಾ ಸರ್ಕಾರದ ಮೂಲಗಳು, ಸರ್ಕಾರಕ್ಕೆ ಬರತಕ್ಕಂತಹ ಆದಾಯದ ಮೂಲಗಳು ಅಂತಂದ್ಬಿಟ್ಟು ಕೇಳ್ತಕ್ಕಂತಹ ಪ್ರಶ್ನೆಗಳಾಗಿರ್ತಿದ್ವು. ಸೊ ಈ ಇದರಲ್ಲಿ ನಾವು ಅದನ್ನೂ ಕೂಡ ನೋಡಿಕೊಂಡ್ರೆ ಮೂರಂಕದ್ದು ಇಲ್ಲಿ ಕವರ್
ಆದಾಗಲಿ,
ಎರಡಂಕದ್ದು ಕೂಡ ನೋಡಬಹುದು. ಇನ್ನು ಪಂಚಾಯತ್ ರಾಜು ಎರಡನೇ ಪಾಠದಲ್ಲಿ ಅದು
ಎರಡಂಕದಲ್ಲಿ ಗೋಲ್ಸ್ ಅಂತ ಡಿಸೆಂಟ್ರಲೈಸೇಷನ್ ಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಪಾಯಿಂಟ್ ಇದೆ.
ಸೊ ಅಲ್ಲೂ ಕೂಡ ಎರಡಂಕ ಅಥವಾ ಒಂದಂಕ
ಹೆಚ್ಚು ಅಷ್ಟಕ್ಕೆ
ಒತ್ತು ಕೊಡಬಹುದು. ಇನ್ನು ವ್ಯವಹಾರ ಅಧ್ಯಯನಕ್ಕೆ ಬಂದಾಗ ಸರ್, ವ್ಯವಹಾರ ಅಧ್ಯಯನದಲ್ಲಿ ನಾವು ಒಟ್ಟು ನಾಲ್ಕು ಪಾಠಗಳನ್ನ ನೋಡ್ತೀವಿ. ಇಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳನ್ನು,
ನಾಲ್ಕು ಪ್ರಶ್ನೆ ಇರುತ್ತೆ, ಏಳು ಮಾರ್ಕ್ ಇರುತ್ತೆ.
ಸೊ ಏಳು ಮಾರ್ಕ್, ಮೂರಂಕದ್ದೊಂದು, ಎರಡಂಕದ್ದೊಂದು, ಒಂದಂಕದ್ದೊಂದು, ಮತ್ತೆ ಒಂದು ಬಹು ಆಯ್ಕೆ
ಪ್ರಶ್ನೆ.
ಸೊ ಈ ಒಂದು ಇದರಲ್ಲಿ ಮೂರಂಕದನ್ನ ನಾವು ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು?
ನಮಗೆ ಅದು ಪಾಠ ಅಂತ ತಗೊಂಡಾದ್ರೆ ಬಿಸ್ನೆಸ್ ಸ್ಟಡೀಸ್ ಅಥವಾ ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬಹಳ ಚೆನ್ನಾಗಿದೆ, ಎಂಟರ್ಪ್ರಿನರ್ಶಿಪ್ ಇದೆ ಅಲ್ಲ, ಇನ್ನೂ ಚೆನ್ನಾಗಿದೆ.
ಅಂದ್ರೆ ಮೊದಲನೇ ಪಾಠ ಮತ್ತು
ಎರಡನೇ ಪಾಠಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟರೆ
ವಿದ್ಯಾರ್ಥಿಗಳು
ನಮಗೆ ಸುಮಾರು 60-70 ಪಾಯಿಂಟ್ಗಳು ಬರೀ ಮೂರು ಮಾರ್ಕ್ ಪ್ರಶ್ನೆಗಳಲ್ಲಿ ಸಿಗುತ್ತೆ.
ಬ್ಯಾಂಕ್ ಅಂತಂದಾಗ ಬ್ಯಾಂಕಿನ ಪ್ರಮುಖವಾದಂತಹ ಕಾರ್ಯಗಳನ್ನ ಒಂದು ಕಡೆ
ನೋಡಿ, ಅಲ್ಲಿ ಅದನ್ನ ಅವರು ಮಾಡ್ಕೋಬೇಕಾದ
ಪಟ್ಟಿ ಮಾಡಿಕೊಂಡು
ಪಟ್ಟಿ ಮಾಡ್ಕೋ.
ಅವ್ರು ಎಷ್ಟು ಯಾವುದೇ ತರ ಪ್ರಶ್ನೆ ತಿರುಗಿಸಿದ್ರು ಕೂಡ ಅದೇ ವಿಷಯಗಳೇ ಅಲ್ಲೂ ಕೂಡ ಬರುತ್ತೆ,
ರಿಪೀಟ್ ಆಗಿದೆ.
ಬ್ಯಾಂಕ್ಗಳ ಕಾರ್ಯ ಏನು ಅಂತಂದ್ರು ಅದೇ ಬರುತ್ತೆ, ಬ್ಯಾಂಕ್ಗಳ ಪ್ರಾಮುಖ್ಯತೆ ಏನು ಅಂದ್ರೂ ಅದೇ ಅಂಶಗಳೇ ಇರುತ್ತೆ, ಅಥವಾ ಬ್ಯಾಂಕ್ಗಳು ನೀಡುವಂತಹ ಸೇವೆಗಳು ಯಾವ್ಯಾವ ಅಂದ್ರು ಅಂದ್ರೆ ಅವನ್ ಕಾಮನ್ ಆಗಿ ಅವನ ಸ್ವಂತ ವಾಕ್ಯಗಳಲ್ಲಿ ಬರೆಯೋದಕ್ಕೆ ಅವಕಾಶ ಆಗೋ ಹಾಗೆ ಅದನ್ನ ಅವ್ನು ಸಿದ್ಧತೆ ಮಾಡಿಕೊಂಡ್ರೆ.
ಸುಲಭದ ಕ್ವಶನ್ ಅಂದ್ರೆ ನೀವು ಬ್ಯಾಂಕ್ ಅಕೌಂಟ್ ಹೇಗೆ ಓಪನ್ ಮಾಡ್ತೀರಾ ಅಂತ ಹೇಳಿದ್ರೆ ತಮ್ಮ ವಾಕ್ಯದಲ್ಲೇ ಬರೀಬಹುದು. ಎರಡನೇ ಪಾಠದಲ್ಲಿ ಮಾತ್ರ ಎಂಟರ್ಪ್ರಿನರ್ಶಿಪ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಮಾತ್ರ ಅವಕಾಶಗಳು ಜಾಸ್ತಿ ಉಂಟು.
ಈ ಉದ್ಯಮಿ ಅಥವಾ ಉದ್ಯಮಗಾರನ
ಲಕ್ಷಣಗಳೇನು,
ಲಕ್ಷಣಗಳು ಅಥವಾ ಅವನು
10-11 ಪಾಯಿಂಟ್ ಅಲ್ಲಿ ಅವನಿಗೆ ಹುಡುಗನ ಗೊತ್ತಿರೋ ಹಾಗೆ 7 ಪಾಯಿಂಟ್ ಇದೆ.
ಸೊ ಅವನ್ನೆಲ್ಲ ಅವನ್ ಪಟ್ಟಿ ಮಾಡ್ಕೊಂಡ್ರೆ ಅವನ ಸ್ವಂತ ವಾಕ್ಯಗಳಲ್ಲಿ ಅದನ್ನು ಬರೆಯೋದಕ್ಕೆ
ಅವಕಾಶ.
ಈ ಎರಡೂ ಕೂಡ ಮೂರಂಕದ್ದು ನಾವು ನೋಡಬಹುದು. ಮೂರನೇ ಪಾಠದಲ್ಲಿ ಏನಾದ್ರೂ ಕೇಳೋದಕ್ಕೆ
ಗ್ಲೋಬಲೈಸೇಷನ್ ಪಾಯಿಂಟ್ಸ್ ಗಳು ಜಾಸ್ತಿ ಉಂಟು.
ಪ್ರಿಪರೇಟರಿ ಪೇಪರ್ ನಲ್ಲೂ ಗ್ಲೋಬಲೈಸೇಷನ್ ಬಗ್ಗೆ ಒಂದು ಮೂರನೇ
ಎಫೆಕ್ಟ್ ಗಳು ಜಾಸ್ತಿ, ನೆಗೆಟಿವ್ ಎಫೆಕ್ಟ್, ಪಾಸಿಟಿವ್ ಎಫೆಕ್ಟ್ ಈ ತರದೆಲ್ಲ ಇರುವಾಗ ಅದು 9-10 ಪಾಯಿಂಟ್ ಗಳಿದೆ ಒಂದೊಂದು.
ಸೊ ಅದು ಕೂಡ ಗಮನ,
6 ಪಾಯಿಂಟ್ ಓದ್ಕೊಂಡ್ರೆ 3 ಮಾರ್ಕ್ ಆದ್ರೂ ಆಗ್ಬಹುದು, 2 ಮಾರ್ಕ್ ಆದ್ರೂ ಆಗ್ಬಹುದು.
ಸೊ ಅಲ್ಲೂ ಕೂಡ ಅವನಿಗೆ
ಚಾನ್ಸಸ್
ಜಾಸ್ತಿ. ಇನ್ನು 4ನೇ ಪಾಠ ಅಂತಂದಾಗ ಅದರಲ್ಲಿ
ಕನ್ಸ್ಯೂಮರ್ ಎಜುಕೇಶನ್, ಹೌ ಇಟ್ ಪ್ರೊಟೆಕ್ಟೆಡ್ ಅಂತ ಪ್ರೊಟೆಕ್ಷನ್, ಇದು ಸರ್ಕಾರದ ನೀತಿ ಇದೆ.
ಈ ಕನ್ಸ್ಯೂಮರ್ ಎಜುಕೇಶನ್ ಅಲ್ಲಿ ಬೇರೆ ಬೇರೆ ಮೀಡಿಯಂ ಪುಸ್ತಕಗಳಲ್ಲಿ ಬೇರೆ ಬೇರೆ ತರ ಕೊಟ್ಟಿದ್ದಾರೆ. ಈಗ ನಮ್ಮ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂನಲ್ಲಿ ಈ ಪಾಠದಲ್ಲಿ ಪ್ರಮುಖವಾದಂತಹ ಒಂದು ಕನ್ಸ್ಯೂಮರ್ ಎಜುಕೇಶನ್ ಅಲ್ಲಿ ವಾಟ್ ಆರ್ ದ ಪ್ರಾಮಿನೆಂಟ್ ಮೆಥಡ್ಸ್ ವಿಚ್ ವಿ ಕ್ಯಾನ್ ಫಾಲೋ ವೈಲ್ ಗೋಯಿಂಗ್ ಟು ಎ ಕನ್ಸ್ಯೂಮರ್ ಗೋಲ್ಡ್ ಅದೆಲ್ಲ ಅದನ್ನು ಇದೆ. ಇದ್ದಾಗ ಉರ್ದು ಮೀಡಿಯಂ ಸ್ಕೂಲ್ನಲ್ಲಿ ನಾನು ಗಮನಿಸ್ತಾ ಇದ್ದೆ, ನನ್ನ ಸ್ನೇಹಿತ ಮೊಹಮ್ಮದ್ ಅನ್ನೋನು ಅವ್ರು ಹೇಳ್ತಾ ಇದ್ರು, ಇನ್ನೊಬ್ರು ಸೈಯದ್ ಇರ್ಫಾನ್ ಅಂತ ಅವರಿಬ್ರು ಮಾತಾಡ್ತಾ ಇದ್ರು. ಅವರಿಬ್ರು ಮಾತಾಡ್ತಾ ಇರೋವಾಗ ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಈ ಕನ್ಸ್ಯೂಮರ್ ಎಜುಕೇಶನ್ ಎನ್ನುವ ಇದರಲ್ಲಿ ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡಬೇಕು ಅನ್ನುವಂತಹ ವಿಷಯ ಆ ಭಾಗ ಇಲ್ಲವೇ ಇಲ್ಲ ಸರ್ ಅಂತ. ಇಲ್ಲಿ ಇಂತಹ ಸಮಯದಲ್ಲಿ ಶಿಕ್ಷಕರು ಕೂಡ ಒಂದು ಗಮನ ಕೊಡಬೇಕು ಸರ್. ನನ್ನ ಅನ್ಸೋದು ಈ ಒಂದು ಇದರಲ್ಲಿ ವೇದಿಕೆಯಲ್ಲಿ ನಾನು ಇದನ್ನು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ಮೈನಾರಿಟಿ ಕಮ್ಯುನಿಟಿ ಮೀಡಿಯಮ್ಸ್ ಪುಸ್ತಕಗಳಲ್ಲಿ ಇರುವಂತಹದ್ದನ್ನ ಟೀಚ್ ಮಾಡೋರು ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂನ ಓದ್ಕೊಂಡಿದ್ರೆ ಅಲ್ಲಿ ಪಾಠ ಮಾಡುವಾಗ ಕೆಲವು ವಿಷಯ ಬಿಟ್ಟು ಹೋಗಿರೋದನ್ನ ತಿಳಿಸೋದು ಒಳ್ಳೇದಾಗುತ್ತೆ ಮಕ್ಕಳಿಗೆ ಅಂತ
ತುಂಬಾ ಅನುಕೂಲ ಆಗುತ್ತೆ. ಅವಾಗ
ಹೆಚ್ಚಾಗಿ ಮಲ್ಟಿಪಲ್ ಚಾಯ್ಸು ಮತ್ತೆ ಒನ್ ಮಾರ್ಕ್ ಪ್ರಶ್ನೆಗಳಿಗೆ ಮಕ್ಕಳಿಗೆ ಒಂದು ಪ್ರಶ್ನೆ ಸಮಸ್ಯೆ ಇರುತ್ತೆ. ಈ ಬಹು ಆಯ್ಕೆ ಪ್ರಶ್ನೆಗಳು ಸಾಮಾನ್ಯವಾಗಿ
ಎಲ್ಲಿಂದ ಬರುತ್ತೆ,
ನಾಲ್ಕು ಬಹು ಆಯ್ಕೆಗಳು ಇದನ್ನ ಆಯ್ಕೆಗಳನ್ನ ಕೊಟ್ಟಿರ್ತಾರಲ್ಲ, ನಾಲ್ಕು ಆಲ್ಮೋಸ್ಟ್ ಉತ್ತರ ಸೇಮ್ ಅಂತ ಅನ್ಸುತ್ತೆ ನಮ್ಗೆ ಯೋಚನೆ ಮಾಡುವಾಗ, ನಾವು ಅದನ್ನ ಯಾವ್ದು ಬರೀಬೇಕು ಅನ್ನೋದು ಅಂತ
ಒಂದು ಅನುಭವದಲ್ಲಿ ಹೇಳಬೇಕು ಅಂದ್ರೆ ಕ್ರೋನಾಲಜಿಕಲ್ ಎಲ್ಲ ಮಾಡ್ಕೊಂಡಿರ್ತಾರೆ. ಒನ್ ಮಾರ್ಕ್ ಮತ್ತು ಮಲ್ಟಿಪಲ್ ಚಾಯ್ಸ್ ಬಹಳ ಅನುಕೂಲ ಆಗುತ್ತೆ. ಬರೀ ಸ್ಟೆಮ್ ಅನ್ನ ಹಾಕೊಂಡಿರ್ತಾರೆ. ಈಗ ರೋಲರ್ ಟ್ಯಾಕ್ಟ್ ವಾಸ್ ಪಾಸ್ ಇನ್ ದೇರ್ 1980, ಸ್ಟೆಮ್ ಅಷ್ಟೇ ರೋಲರ್ ಟ್ಯಾಕ್ಟ್ 1982. ಈ ತರ ಅವ್ರು ಏನಾದ್ರು ಅಕಸ್ಮಾತ್ ಮಾಡ್ಕೊಂಡಿದ್ರೆ ಸುಮಾರು ಒಂದು 150-160 ಇಸಿವಿಗಳೇ ಇದೆ ನಮ್ಮ ಟೆಕ್ಸ್ಟ್ ಬುಕ್.
ಸಾಮಾನ್ಯ ಇಸ್ವಿಗಳು
ಕೇಳ್ತಾ ಇಲ್ಲ ಇಸ್ವಿ ಕೇಳದೆ ಹೋದ್ರೂ ಕೂಡ ಅದರ ಪಾಯಿಂಟ್ ಅಂತ ಇದೆಯಾ?
ನೀವು ಹೇಳ್ದಾಗೆ ಸಾಮಾನ್ಯವಾಗಿ ಮಿಂಟೋ ಮಾರ್ಲೆ ರಿಫಾರ್ಮ್ ಬಂದಾಗ ಅದರದ್ದು ಪ್ರಮುಖವಾದಂತಹ ಒಂದ್ ಯಾವ್ದೋ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹಾಕೊಂಡಿದ್ರೆ, ಈಗ ಮಿಂಟೋ ಮಾರ್ಲೆ ಅಂದಾಗ ಹೈಡ್ ಕಮ್ಯುನಲ್ ಎಲೆಕ್ಟ್ರೇಟ್ ವಾಸ್ ಇಂಟ್ರೊಡ್ಯೂಸ್ ಅಂದಾಗ ಅದನ್ನ ನೋಡ್ಕೊಂಡ್ರೆ ಆತರ ಮಾಡ್ರೆ ಆತರ ಮಾಡಿಕೊಂಡು
ಒಂದ್ ಮಾರ್ಕ್
ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೇದು.
ಅದ್ ಮಾಡ್ಕೊಳ್ಳೇಬೇಕು.
ಎಲಿಮಿನೇಷನ್ ಸಿಸ್ಟಮ್ ಅಂತ ಯಾವ್ದು ಉತ್ತರ ಅಲ್ಲ ಅನ್ಸುತ್ತೆ ಅದನ್ನು ಮೊದಲು ಬಿಡ್ತಾ ಬಂದ್ರೆ ಕಡೆಗೆ ಉಳಿತಕ್ಕಂತಹದ್ದು ಸ್ಪಷ್ಟವಾಗಿ ಇದೆ ಅಂತ ನಮಗೆ ನಿಖರವಾಗಿ ಹೇಳೋದಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಹಾಗೆ. ಮಕ್ಕಳು ನಾ ಹೇಳೋದೇನಂತಂದ್ರೆ ಮೊದಲು ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋ ಹಾಗೆ ಉತ್ತರವನ್ನ ಬರೆಯುವಾಗ ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನ ಬರೆಯುವಾಗ ಲಾಂಗ್ ಆನ್ಸರ್ ಕ್ವೆಶ್ಚನ್ ಗಳನ್ನ ಫಸ್ಟ್ ಆನ್ಸರ್ ಮಾಡಕ್ಕೆ ಶುರು ಮಾಡಿದ್ರೆ ಅವರಿಗೆ ಬಿಲ್ಡಪ್ ಆಗುತ್ತೆ ಕಾನ್ಫಿಡೆನ್ಸ್. ನಾಲ್ಕಂಕದ್ದು ಮೂರಂಕದ್ದು ಮೊದಲು ಬರೆಯುತ್ತೆ, ಯಾಕಂದ್ರೆ ದೀಸ್ ಕ್ವೆಶ್ಚನ್ಸ್ ಯೂಶಲಿ ಬಿ ಎ ಡೈರೆಕ್ಟ್ ಕ್ವೆಶ್ಚನ್ಸ್ ಅಂಡ್ ದಟ್ ವಿಲ್ ಆಲ್ಸೋ ಬೂಸ್ಟ್
ಮೋರ್ ಪಾಯಿಂಟ್ಸ್.
ಸೊ ದೇರ್ ವಿಲ್ ಬಿ ಮೋರ್ ಪಾಯಿಂಟ್ಸ್ ದಟ್ ಹೆಲ್ಪ್ಸ್ ದೆಮ್ ಟು ಕಮ್ ಔಟ್ ವಿತ್ ಆನ್ಸರ್.
ರೆಕಾರ್ಡಿಂಗ್ ಬಹಳ ಅನುಕೂಲ
ಸರ್. ಇವಾಗ ನಾವು ಗಮನಿಸತಕ್ಕಂತಹದ್ದು ಅಂತಂದ್ರೆ ವಿದ್ಯಾರ್ಥಿಗಳಿಗೆ 39 ಚಾಪ್ಟರ್ ಅಭ್ಯಾಸ ಮಾಡಬೇಕು, ಇಷ್ಟೊಂದು ಪ್ರಶ್ನೆಗಳನ್ನ ಹತ್ರ ಅಭ್ಯಾಸ ಮಾಡಬೇಕು ಅನ್ನೋ ಯೋಚನೆ ಬಿಟ್ಟು ಟೆನ್ಷನ್ ಮಾಡ್ಕೊಳ್ತೀರಾ. ಕೇವಲ 5 ಅಂಕದ್ದು ಒಂದು, 4 ಅಂಕದ್ದು 4 ಹಾಗೂ 3 ಅಂಕದ್ದು 9 ಪ್ರಶ್ನೆಗಳನ್ನ ಅವನ್ ಸಿದ್ಧತೆಗೆ ರೆಡಿ ಮಾಡಿಕೊಂಡು ಅವನ ಅಭ್ಯಾಸ ಮಾಡಿ ಬರೆದು ಬಿಟ್ರೆ 48 ಅಂಕಗಳನ್ನ ಅವನು ಪಡೆದ ಹಾಗೆ. 80-48 ಅಂಕಗಳು ಅಂತಂದ್ರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದ್ಬಿಡ್ತು ಅಲ್ಲಿಗೆ 60%. ಇಲ್ಲಿ 9 ಪ್ರಶ್ನೆ 3 ಅಂಕದ್ದು ಅಂತಂದ್ರೆ 27 ಅಂಕ, 4 ಅಂಕದ 4 ಅಂತಂದ್ರೆ 16 ಅಂಕ, 5 ಅಂಕದ 1 ಅಂತಂದ್ರೆ ಅಲ್ಲಿಗೆ 48 ಅಂಕ ಆಗೋಯ್ತು. ಒಟ್ಟು ಕೇವಲ 38 ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಾವು ನೋಡ್ತೇವೆ. ಇದರಲ್ಲಿ ಹೆಚ್ಚಾಗಿ ಈ 4 ಮತ್ತು 5 3 ಅಂಕದ್ದು ಅವ್ರು ಗಮನಿಸ್ಬಿಟ್ರೆ ಸಾಕು. 3 ಅಂಕದ್ದು 9 ಪ್ರಶ್ನೆಗೆ ಅವನ ಕಡೆ ಪಕ್ಷ 30 ಪ್ರಶ್ನೆಗೆ ಅವನು ಉತ್ತರ ಸಿದ್ಧತೆ ಮಾಡಿಕೊಂಡಿದ್ರೆ 9 ಪ್ರಶ್ನೆ ಖಂಡಿತವಾಗಿಯೂ ಉತ್ತರಿಸೋದಕ್ಕೆ ಸಾಧ್ಯ. ಇನ್ನು 4 ಅಂಕದ್ದು 4 ಪ್ರಶ್ನೆ ಉತ್ತರಿಸೋದಕ್ಕೆ ಒಂದು 10 ಪ್ರಶ್ನೆ ಸಿದ್ಧತೆ ಮಾಡಿಕೊಂಡಿದ್ರೆ 4 ಕೂಡ ಉತ್ತರಿಸೋದಕ್ಕೆ ಸಾಧ್ಯ. ಸೊ ಒಟ್ಟು 40 ಪ್ರಶ್ನೆಗಳಿಗೆ ಅವನು ಸಿದ್ಧತೆ ಮಾಡಿಕೊಂಡ್ರೆ 60 ಅಂಕಗಳನ್ನ ಪಡೆಯೋದಿಕ್ಕೆ 60% ಪಡೆಯೋದಿಕ್ಕೆ ಶೇಕಡ ಯಾವುದೇ ಸಮಸ್ಯೆ ಇಲ್ಲ. ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅನ್ನ ತೆಗೆಯೋದಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸಾಮಾನ್ಯವಾಗಿ ಈ ಪ್ರಶ್ನೆ ಪತ್ರಿಕೆ ತೆಗೆಯೋರು ಯಾರೋ ಇರಬಹುದು ಅಥವಾ ಇನ್ಯಾರಾದ್ರೂ ಆಗಿರಬಹುದು, ನಮಗಂತೂ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ನಿಮಗೆ ಏನಾದರೂ ಸಮಸ್ಯೆ ಇದ್ದ ಪಕ್ಷದಲ್ಲಿ ಈ ಪಾಠ ಅರ್ಥ ಆಗಿಲ್ಲ ಅಥವಾ ಶಿಕ್ಷಕರಿಗೆ ಏನಾದರೂ ಸಮಸ್ಯೆ ಇದ್ದು ಈ ಪಾಠದ್ದು ಹೇಗೆ ಮಾಡಬೇಕು ಅನ್ನುವಂಥದ್ದೇನಾದರೂ ಸಮಸ್ಯೆ ಇದ್ದಲ್ಲಿ ತಮ್ಮನ್ನ ಸಂಪರ್ಕಿಸಬಹುದಾದಂತಹ ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡ್ತೀರಾ ಸರ್?
ನಂದು ದೂರವಾಣಿ ಸಂಖ್ಯೆ 9986635333. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9986635333. 10 ಗಂಟೆಯಿಂದ 11 ಗಂಟೆ ರಾತ್ರಿ,
ರಾತ್ರಿ 10 ಗಂಟೆಯಿಂದ 11 ಗಂಟೆ,
ಶನಿವಾರ ಭಾನುವಾರ ಮಾತ್ರ.
ಸೊ ಹಾಗೇನೆ ಇದೇ ತರಹ ತಮ್ಮ ಸಮಸ್ಯೆ ಏನಾದರೂ ಇದ್ದ ಪಕ್ಷದಲ್ಲಿ ನನ್ನನ್ನು ಕೂಡ ತಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ